ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಮಹಾಭಾರತ ಮನೋಹರ ಕಥಾ ಮಾಲಿಕೆಯ 51ನೇ ಕಂತು ಇದು. ಉತ್ತರ ಬೃಹನ್ನಳೆಯ ಪ್ರಸಂಗ. ಕತೆ ಹೀಗಿದೆ. ಪಾಂಡವರ ಅಜ್ಞಾತವಾಸ ಪ್ರಾರಂಭವಾದ ಕೂಡಲೇ ದುರ್ಯೋಧನ ಅವರನ್ನು ಹುಡುಕಿಸುವ ಕೆಲಸ ಶುರು ಮಾಡಿದ. ಯಾಕೆಂದರೆ ಒಮ್ಮೆ ಅವರ ಇರುವು ಗೊತ್ತಾದರೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದರೆ, ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಶರ್ತ ಇತ್ತು. ಒಂದ್ಸಲ ಅವ್ರ ಕೈಗೆ ಸಿಕ್ಕಿದ್ರು ಅಂತಂದರೆ ಪುನಃ ಅವರನ್ನು 13 ವರ್ಷಗಳ ಕಾಲ ರಾಜ್ಯದ ಕಡೆ ಬರದಂತೆ ದೂರ ಇಡ್ಬೋದು ಅಂತ ಹೇಳಿ ದುರ್ಯೋಧನ ಗೂಢಚರರನ್ನು ಹಳ್ಳಿ ಹಳ್ಳಿ ಪಟ್ಟಣ ನಗರ ಅನ್ನುವಂತೆ ಕಳಿಸಿದ. ಕಾಡು ಮೇಡುಗಳಲ್ಲಿ ಅವರು ಅಲೆದ್ರು, ಊರೂರು ತಿರುಗಿದ್ರು, ಎಲ್ಲೂ ಪಾಂಡವರ ಕುರುಹು ಸಿಗಲಿಲ್ಲ. ಕಡೆಗೆ ದುರ್ಯೋಧನನಿಗೆ ಸುದ್ದಿ ಹೋಯಿತು, ಪಾಂಡವರು ಎಲ್ಲಿಯೂ ಕಂಡು ಬರ್ತಾ ಇಲ್ಲ, ಬಹುಶಃ ವನವಾಸದಲ್ಲಿ ದಟ್ಟ ಕಾಡಿನಲ್ಲಿ ಇರುವಾಗ ಪಶುಗಳಿಗೆ ಆಹಾರ ಆಗಿರಬೇಕು. ಅವರು ಬಳಸ್ತಾ ಇದ್ದ ರಥಗಳು ಸಾರಥಿಗಳೊಂದಿಗೆ ಅಮರಾವತಿಗೆ ಮರಳಿ ಹೋಗಿವೆ. ಆದುದರಿಂದ ಈಗಿನ ರಾಜಪರಿವಾರ ನಿಶ್ಚಿಂತೆಯಾಗಿರಬಹುದು. ಇದ್ರ ಜೊತೆಗೆ ಒಂದು ಸಿಹಿ ಸುದ್ದಿನೂ ಇದೆ. ಅದು ಅಂತಂದರೆ ವಿರಾಟರಾಜನ ಸೇನಾಧಿಪತಿ ಕೀಚಕ ಗಂಧರ್ವರಿಂದ ಹತನಾಗಿದ್ದಾನೆ. ಈ ಸುದ್ದಿ ಕೇಳಿ ದುರ್ಯೋಧನನಿಗೆ ಸಮಾಧಾನವಾಗಲಿಲ್ಲ. ಆಗ ದ್ರೋಣಾದಿ ಹಿರಿಯರು ಹೇಳಿದರು, ಪಾಂಡವರು ನಾಶ ಹೊಂದಿದ್ದಾರೆ ಎಂಬ ಸಂಶಯ ಸರ್ವತ್ರ ಹರಡಿದೆ. ನಿಜ, ಆದರೆ ಇದು ಸಾಧ್ಯವೇ ಇಲ್ಲದ ಅಸಾಧ್ಯದ ಮಾತು. ಧರ್ಮಜ್ಞರಾದ ಬುದ್ಧಿವಂತರಾದ ಮಹಾವೀರರು ಶೂರರು ದಾನಿಗಳು ಆದ ಮುಖ್ಯವಾಗಿ ಯುಧಿಷ್ಠಿರಿನ ಅನುಜರಾದ ಪಾಂಡವರು ಅವನ ಅನುಜ್ಞೆಯನ್ನು ಅವನ ಆಜ್ಞೆಯನ್ನು ನಿರೀಕ್ಷಿಸ್ತಾ ಎಲ್ಲೋ ಅಜ್ಞಾತವಾಗಿದ್ದಾರೆ. ಅವರನ್ನು ಈಗ ಕಂಡುಹಿಡಿಯೋದು ಅಸಾಧ್ಯ. ಏನಿದ್ರೂ ಕೂಡ ಗೂಢಚರರು ಅವರ ಕೆಲಸವನ್ನು ನಿಲ್ಲಿಸದೇ ಇರಲಿ ಅಂತ ಹೇಳಿ ಆ ಗೂಢಚರರನ್ನು ದಶ ದಿಕ್ಕುಗಳಿಗೆ ಕಳಿಸಿದರು. ದುರ್ಯೋಧನನ ಹಿತಚಿಂತಕರಲ್ಲಿ ಒಬ್ಬನಾದ ಸುಶರ್ಮ ಅನ್ನೋನು ತ್ರಿಗರ್ತದ ರಾಜ. ತ್ರಿಗರ್ತ ಉತ್ತರದಲ್ಲಿ ಸರಸ್ವತಿ ಮತ್ತು ವೃಷಧ್ವತಿ ನದಿ ತೀರದ ಮಧ್ಯಭಾಗದ ಪ್ರದೇಶ, ಅದನ್ನು ತ್ರಿಗರ್ತ ಅಂತ ಹೇಳ್ತಾ ಇದ್ರು. ಮತ್ಸ್ಯರಾಜನಾದ ವಿರಾಟ ಅನೇಕ ಬಾರಿ ತ್ರಿಗರ್ತದ ಮೇಲೆ ದಾಳಿ ಮಾಡಿ ಸುಶರ್ಮನನ್ನು ಪರಾಜಯಗೊಳಿಸಿದ್ದ. ಆದರೆ ಕೀಚಕನ ಭಯದಿಂದ ಸುಶರ್ಮ ಇಲ್ಲಿಯವರೆಗೆ ಸುಮ್ಮನಿದ್ದ. ಈಗ ಕೀಚಕನ ವಧೆಯಾಗಿದೆ ಎಂಬ ಸುದ್ದಿ ಕೇಳಿ ವಿರಾಟನನ್ನು ಸಡೆಬಡಿಲಿಕ್ಕೆ ಇದೇ ಸಮಯ ಅಂತ ನಿರ್ಧರಿಸಿದ. ಹೀಗೆಂದು ದುರ್ಯೋಧನನಿಗೆ ಸಲಹೆ ನೀಡಿದ. ಅವನು ಹೀಗಂದ, ಮಹಾರಾಜ, ವಿರಾಟನಲ್ಲಿ ಅತುಲ ಸಂಪತ್ತಿದೆ, ಉತ್ತಮ ತಳಿಯ 1,000,000,000 ಗೋವುಗಳಿದೆ. ನಾವು ಅವನನ್ನು ಸೋಲಿಸಿ ಸಂಪತ್ತು ಮತ್ತು ರಾಜ್ಯವನ್ನು ಹಂಚಿಕೊಳ್ಳೋಣ ಅಂತಂದ. ನೋಡಿ, ಇಲ್ಲೂ ಕೂಡ ಅವನದೇ ಲಾಭದ ವಿಷಯ, ಸಂಪತ್ತು ಮತ್ತು ರಾಜ್ಯವನ್ನು ಹಂಚಿಕೊಳ್ಳೋಣ. ಅವನನ್ನು ಸೋಲ್ಸೋದು ದುರ್ಯೋಧನ ಮತ್ತವನ ಸೈನ್ಯ, ಸಂಪತ್ತನ್ನು ರಾಜ್ಯವನ್ನು ಹಂಚಿಕೊಳ್ಳೋದು ಯಾರು ಹೇಳಿ? ತ್ರಿಗರ್ತದ ರಾಜ ಸುಶರ್ಮ. ಕರ್ಣನ ಸಲಹೆ ಕೇಳಿದ ದುರ್ಯೋಧನ. ಹೆಚ್ಚಾಗಿ ದುರ್ಯೋಧನ ಪ್ರತಿಯೊಂದಕ್ಕೂ ಕರ್ಣನನ್ನು ಕೇಳ್ತಾ ಇದ್ದ. ಯಾಕೆ ಅಂತಂದರೆ ಕರ್ಣ ಯಾವುದನ್ನು ಕೂಡ ತತ್ಕ್ಷಣ ನಿರ್ಧಾರ ತಗೊಳ್ಳುವವನಲ್ಲ. ಯೋಚಿಸಿ ಸಾಧ್ಯಾಸಾಧ್ಯತೆ ಬಗ್ಗೆ ಚಿಂತಿಸಿ ಮತ್ತೆ ಹೇಳುವವನು ಮಾತ್ರ ಅಲ್ಲ ಮಹಾವೀರ. ಕರ್ಣ ಯೋಚಿಸಿ ಈ ಸಲಹೆಗೆ ಒಪ್ಪಿದ. ಸೇನೆ ಸಜ್ಜಾಯಿತು. ಒಂದು ಕಡೆಯಿಂದ ಸುಶರ್ಮ, ಇನ್ನೊಂದು ಕಡೆಯಿಂದ ದುರ್ಯೋಧನಾದಿಗಳು ಆಕ್ರಮಣ ಮಾಡೋದು ಅಂತ ನಿರ್ಧರಿಸಿ ದಾಳಿಗೆ ತಯಾರಾಯಿತು. ತ್ರಿಗರ್ತರು ದಾಳಿ ಮಾಡಿ ಲಕ್ಷೋಪಲಕ್ಷ ಗೋವುಗಳನ್ನು ಅಪಹರಿಸಿಕೊಂಡು ಹೋದರು. ಗೋಪಾಲಕರ ನಾಯಕ ಗಾಬರಿಯಿಂದ ವಿರಾಟರಾಜನಿಗೆ ವಿಷಯ ತಿಳಿಸಿದ. ಆಗಿನ ಕಾಲದಲ್ಲಿ ಗೋ ಸಂಪತ್ತು ಅಮೂಲ್ಯವಾದ ಸಂಪತ್ತು ಅಂತ ತಿಳಿತಾ ಇದ್ರು. ಗೋಗಳ ಹಾಲಿನಿಂದ ಆಹಾರ, ಅವುಗಳ ಗಂಜಲ ಮತ್ತು ಮೂತ್ರದಿಂದ ಗೊಬ್ಬರ, ಯಾವುದೇ ರೀತಿಯ ಈಗಿನ ಕಾಲದ ಹಾಗೆ ಕೆಮಿಕಲ್ಸ್ ಇರಲಿಲ್ಲ. ಆದುದರಿಂದ ಭೂಮಿ ಈಗ ಕೊಡೋದಕ್ಕಿಂತ 50 ಪಟ್ಟು ಹೆಚ್ಚು ಧಾನ್ಯವನ್ನ ಆಹಾರವನ್ನ ಉತ್ಪಾದನೆ ಮಾಡ್ತಾ ಇತ್ತು. ಆದುದರಿಂದ ಗೋವುಗಳನ್ನ ಅಮೂಲ್ಯ ಆಸ್ತಿ ಅಂತ ಭಾವಿಸಿದ್ರು. ಇರ್ಲಿ, ತ್ರಿಗರ್ತರು ಲಕ್ಷೋಪಲಕ್ಷ ಗೋವುಗಳನ್ನು ಅಪಹರಿಸಿಕೊಂಡು ಹೋದರು. ವಿರಾಟ ರಾಜನಿಗೆ ಸುದ್ದಿ ಹೋಯಿತು. ಕೂಡಲೇ ವಿರಾಟ ತನ್ನ ರಥ, ಗಜ, ಅಶ್ವ, ಪದಾತಿ ದಳಗಳೊಂದಿಗೆ ಯುದ್ಧ ಸನ್ನದ್ಧನಾದ. ವಿರಾಟನ ಮಕ್ಕಳು ಆಶ್ರಿತರಾದರೂ ಅವನೊಂದಿಗೆ ಹೊರಟು ನಿಂತರು. ಆಶ್ರಿತರು ಅಂತಂದರೆ ಮೈನರ್ಸ್. ಆಗ ವಿರಾಟ ಮಗನನ್ನು ಕುರಿತು, ಶತಾನಿಕ, ನಮ್ಮಲ್ಲಿ ಇನ್ನೂ ಕೆಲವು ಮಂದಿ ವೀರರಿದ್ದಾರೆ. ನಮ್ಮ ಆಸ್ಥಾನ ಪಂಡಿತನಾದ ಕಂಕ, ಗೋಶಾಲೆಯ ಅಧ್ಯಕ್ಷ ತಂತ್ರಿಪಾಲ, ಅಶ್ವಶಾಲೆಯ ಪ್ರಮುಖ ದಾಮಗ್ರಂಥಿ, ಇವರಿಗೂ ಕರೆ ಹೋಗಲಿ. ಇನ್ನು ಪಾಕಶಾಲೆಯ ಪ್ರಮುಖ ವಲಲನಂತೂ ಮಲ್ಲಯುದ್ಧ ಪ್ರವೀಣ, ಅವರೆಲ್ಲರೂ ಯುದ್ಧಕ್ಕೆ ಹೊರಡಲಿ ಅಂತಂದ. ಕಂಕ ಅಂತಂದರೆ ಯುಧಿಷ್ಠಿರ, ತಂತ್ರಿಪಾಲ ಅಂದರೆ ನಕುಲ, ದಾಮಗ್ರಂಥಿ ಅಂದರೆ ಸಹದೇವ, ಮತ್ತು ವಲಲ ಅಂತಂದರೆ ಭೀಮ. ಅವನ ಅಣತಿಯಂತೆ 4 ಮಂದಿ ಪಾಂಡವರು ವಿರಾಟನನ್ನು ಅನುಸರಿಸಿ ಯುದ್ಧಕ್ಕೆ ಹೊರಟರು. ಯುದ್ಧ ವ್ಯೂಹವನ್ನು ರಚಿಸಿಕೊಂಡು ಮಧ್ಯಾಹ್ನವಾಗ್ತಾ ಇರೋ ಹಾಗೆ ತ್ರಿಗರ್ತರನ್ನು ಅಡ್ಡಗಟ್ಟಿದ್ರು. ಘನಘೋರ ಯುದ್ಧ ನಡೀತು. ಎರಡೂ ಕಡೆಗಳಲ್ಲಿ 100+ ಸೈನಿಕರು ಸತ್ತು ಬಿದ್ದರು. ಎರಡೂ ಕಡೆಗಳಲ್ಲಿ ಸಮಬಲರಿದ್ದುದರಿಂದ ಯಾರೂ ಸೋಲಲಿಲ್ಲ, ಯಾರೂ ಗೆಲ್ಲಲಿಲ್ಲ. ಕಡೆಗೆ ಸೂರ್ಯಾಸ್ತವಾಗಿ ಹೋಯಿತು. ಕತ್ತಲು ಧೂಳು ಸೇರಿ ಯಾರು ಯಾರು ಅಂತ ಗುರುತಿಸಲಿಕ್ಕಾಗದೆ ಸೈನಿಕರು ಗೊಂದಲಕ್ಕೊಳಗಾದರು. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡ ಸುಶರ್ಮ ಅಂದರೆ ತ್ರಿಗರ್ತದ ರಾಜ, ವಿರಾಟನ ಅಂಗರಕ್ಷಕರನ್ನು ಸಂಹರಿಸಿ ಅವನನ್ನು ರಥಹೀನನನ್ನಾಗಿ ಮಾಡಿ ಕ್ಷಣ ಮಾತ್ರದಲ್ಲಿ ವಿರಾಟನನ್ನು ಸೆರೆ ಹಿಡಿದ. ಇದನ್ನು ನೋಡಿದ ವಿರಾಟನ ಸೈನಿಕರು ಗಾಬರಿಯಿಂದ ಹಿಂದೆ ತಿರುಗಿ ವಾಪಸ್ ಓಡಲಿಕ್ಕೆ ಶುರು ಮಾಡಿದರು. ಇದನ್ನು ಕಂಡ ಯುಧಿಷ್ಠರ, ಭೀಮಸೇನ, ಈಗ ವಿರಾಟನ ಋಣ ತೀರಿಸುವ ಸಮಯ ಹತ್ತಿರ ಬಂದಿದೆ ಅಂತಂದ. ಕೂಡಲೇ ಭೀಮಸೇನ ವೇಗದಿಂದ ರಥವನ್ನು ಓಡಿಸ್ತಾ, ನಿಲ್ಲು ನಿಲ್ಲು ಅಂತ ಗರ್ಜಿಸ್ತಾ ಸುಶರ್ಮನ ಬೆನ್ನು ಹತ್ತಿದ. ನಕುಲ, ಸಹದೇವ, ಯುಧಿಷ್ಠಿರರು ತ್ರಿಗರ್ತದ ಸೈನ್ಯವನ್ನು ಎದುರಿಸಿ ನಿಂತರು. ಇವರ ಯುದ್ಧ ಸಾಮರ್ಥ್ಯ ನೋಡಿದ ವಿರಾಟನ ಸೈನಿಕರು ಉತ್ಸಾಹಿತರಾಗಿ ವಾಪಸ್ ಬಂದು ಯುದ್ಧ ಮಾಡೋಕ್ಕೆ ಶುರು ಮಾಡಿದರು. ಈವಾಗ ಗಾಬರಿಯಾದದ್ದು ಸುಶರ್ಮನಿಗೆ. ವಿರಾಟನ ಬಂಧನದೊಂದಿಗೆ ತನಗೆ ವಿಜಯ ಪ್ರಾಪ್ತಿಯಾಯಿತು ಅಂತ ಧೈರ್ಯದಿಂದ ಇದ್ದವನಿಗೆ ಈ ಯಾರೋ ಅಪರಿಚಿತರ ಹೊಡೆತ ಉಂಟಲ್ಲ, ಅದನ್ನು ಸಹಿಸ್ಲಿಕ್ಕಾಗಲಿಲ್ಲ. ಭೀಮಸೇನ ಸುಶರ್ಮನನ್ನು ಬಂಧಿಸಿ ಹೆಡಮುರಿ ಕಟ್ಟಿ ಯುಧಿಷ್ಠರನ ಮುಂದೆ ಕೆಡವಿದ. ಯುಧಿಷ್ಠರ ನಗ್ತ, ಪರಮ ವೀರನಾದ ನನ್ನ ತಮ್ಮ, ಈ ಪಾಪಿಯನ್ನು ಈ ಕೂಡಲೇ ಬಿಡುಗಡೆ ಮಾಡು, ಯಾಕೆಂದರೆ ಸೋಲಿನ ಅವಮಾನದೊಂದಿಗೆ ಜೀವಿಸಿದೋಕ್ಕಿಂತ ದೊಡ್ಡ ಶಿಕ್ಷೆ ಕ್ಷತ್ರಿಯನಿಗೆ ಬೇರೆ ಯಾವುದೂ ಇಲ್ಲ ಅಂತಂದ. ಅನಂತರ ಸುಶರ್ಮನತ್ತ ತಿರುಗಿ, ನೀನು ತಪ್ಪಿ ನೆಡದೆ ಮಹಾರಾಜ, ಇನ್ನು ಮುಂದೆ ಇಂಥ ಕೆಲಸ ಮಾಡಬೇಡ, ಹೋಗು, ನಿನಗೆ ಜೀವದಾನ ನೀಡಿದ್ದೀನಿ, ಬದುಕೋ ಅಂತ ಹೇಳಿ ಕಳಿಸ್ದ. ಹೀಗೆ ಪಾಂಡವರಿಂದ ಉಪಕೃತನಾದ ವಿರಾಟ ವಿಜಯಿಯಾಗಿ ನಗರ ಪ್ರವೇಶ ಮಾಡ್ದ. ತನ್ನ ಗೆಲುವಿಗೆ ಕಾರಣರಾದ ಪಾಂಡವರನ್ನ ಅತಿಶಯವಾಗಿ ಗೌರವಿಸಿದ. ಇತ್ತ ಕಡೆ ಪೂರ್ವ ಯೋಜನೆಯಂತೆ ಕೌರವರು ವಿರಾಟನ ರಾಜಧಾನಿಯ ಉತ್ತರ ಭಾಗದಿಂದ ಅಸಂಖ್ಯ ಗೋವುಗಳನ್ನು ಅಪಹರಿಸಿದ್ರು. ಆಗ ಮನೆಯಲ್ಲಿದ್ದವನು ವಿರಾಟನ ಮಗನಾದ ಉತ್ತರ ಕುಮಾರ. ಅವನು ಅಂತಃಪುರದಲ್ಲಿದ್ದಾಗ ಈ ಸುದ್ದಿ ಮುಟ್ಟಿತು. ಸ್ತ್ರೀಯರು ಸುತ್ತಮುತ್ತ ಇದ್ದು ಇವನ ಪ್ರತಿಕ್ರಿಯೆಯನ್ನು ಗಮನಿಸ್ತಾ ಇದ್ರು. ಇವನು ಅಂದರೆ ಸ್ತ್ರೀಯರ ಮಧ್ಯೆ ಕೂತ್ಕೊಂಡು ಮದುರಪಾನ ಮಾಡ್ತಿದ್ನೋ ಏನೋ. ಆವಾಗ ಈ ಸುದ್ದಿ ಬಂತು. ಯಾವಾಗಲೂ ನೋಡಿ, ಹೆಂಗಸರ ಹತ್ತಿರ ಇದ್ದರೆ ಗಂಡಸರು ಕೊಚ್ಕೊಳ್ಳೋದು ಜಾಸ್ತಿ, ಆತ್ಮಪ್ರಶಂಸೆ ಮಾಡಿಕೊಳ್ಳೋದು ಜಾಸ್ತಿ. ಯಾಕೆ ಅಂದರೆ ಅವರಿಗೆ ತಮ್ಮ ಮೇಲಾಟ ಅಥವಾ ತಮ್ಮ ಹಿರಿಮೆ ಗರಿಮೆಗಳನ್ನು ಹೇಳ್ಕೊಳ್ಬೇಕು. ಸೊ ಈ ವಿರಾಟ ಕೂಡ ಹಾಗೆ ಮಾಡ್ದ. ಅದನ್ನು ಕೇಳಿದ ಕೂಡಲೇ ಇವನು, ಏನಂದ್ರಿ, ಶತ್ರುಗಳಿಗೆ ಅಷ್ಟು ಧೈರ್ಯ, ನಾನಿರುವಾಗ ನಮ್ಮ ಗೋವುಗಳನ್ನು ಕದ್ದುದ್ರ ಅವರು ಕೂಡಲೇ ಸದೆ ಬಿಡಿದು ಅದನ್ನು ಬಿಡಿಸ್ಕೊಂಡು ಬರ್ತೀನಿ. ಆದರೆ ಏನು ಮಾಡಲಿ, ಸಮರ್ಥರಾದ ಸಾರಥಿಗಳೆಲ್ಲ ತಂದೆ ಜೊತೆಗಿದ್ದಾರೆ, ಅಶ್ವಹೃದಯ ಪರಿಣಿತರು ಯಾರಾದರೂ ಇದ್ದಾರೆ ಅಂತಾದರೆ ಬರಲಿ, ನಾನು ಹೋಗಿ ಗೆದ್ದು ಬರ್ತೀನಿ ಅಂತ ಕೊಚ್ಕೊಂಡ. ಆಗ ದ್ರೌಪದಿ ಮುಂದೆ ಬಂದಳು, ರಾಜಕುಮಾರ ನಮ್ಮ ಅಂತಃಪುರದಲ್ಲಿ ಬೃಹನ್ನಳೆ ಅನ್ನೋನೊಬ್ಬನಿದ್ದಾನೆ, ಹಿಂದೆ ಅವನು ಅರ್ಜುನನ ಶಿಷ್ಯನಾಗಿದ್ದ, ಅವನಿಗೆ ಅಶ್ವಹೃದಯ ಗೊತ್ತುಂಟು, ಅವನು ನಿನಗೆ ತಕ್ಕ ಸಾರಥಿ, ಅವನಿಗೆ ಕರೆ ಕಳಿಸು ಅಂತಂದು. ಬೃಹನ್ನಳೆಗೆ ಕರೆ ಹೋಯಿತು. ಉತ್ತರ ಕುಮಾರನ ಮಾತು ಕೇಳಿ ಅರ್ಜುನ ಮನಸ್ಸಿನಲ್ಲೇ ಬಹಳ ಖುಷಿಗೊಂಡ. ಯಾಕೆಂದರೆ ಕೌರವರನ್ನು ಎದುರಿಸಲು ಸದೆ ಬಡಿಲಿಕ್ಕೆ ಒಂದು ಅವಕಾಶ ತಾನಾಗಿ ಒದಗಿ ಬಂದಿತ್ತು. ಬೃಹನ್ನಳೆಯನ್ನು ಸಾರಥಿಯಾಗಿರಿಸಿಕೊಂಡ ಉತ್ತರ ಕುಮಾರ ಯುದ್ಧರಂಗದತ್ತ ಸಾಗಿದ. ದಾರಿಯುದ್ದಕ್ಕೂ ತನ್ನ ಪೌರುಷ, ತನ್ನ ಶೌರ್ಯದ ಬಗ್ಗೆ ಕೊಚ್ಚಿಕೊಳ್ತಾ ಇದ್ದ. ಅವನ ರಥ ಕೌರವರ ಸೈನ್ಯದ ಸಮೀಪ ಮುಂದೆ ಬಂದು ನಿಂತ್ಕೊಳ್ತು. ಒಂದ್ಸಲ ತಲೆ ಎತ್ ನೋಡ್ದ, ಆ ಸೈನ್ಯ ಹೇಗಿತ್ತು ಅಂತಂದ್ರೆ ಅದರ ತಲೆ ಬುಡ ಕಾಣ್ತಾ ಇರಲಿಲ್ಲ, ಆದಿ ಅಂತ್ಯ ಕಾಣ್ತಾ ಇರಲಿಲ್ಲ. ಅಂತ ಸಾಗರದ ಹಾಗೆ, ಸಮುದ್ರದ ಹಾಗಿರುವ ಸೈನ್ಯವನ್ನ ನೋಡಿ ಉತ್ತರ ಕುಮಾರರಿಗೆ ಕೈಕಾಲು ನಡುಗೋಕ್ ಶುರುವಾಯ್ತು, ಕೈಯಲ್ಲಿದ್ದ ಧನುಸ್ ಜಾರಿತು, ಕಣ್ಣಿಗೆ ಕತ್ತಲಿಟ್ಟಿತು. ಅವನು ಅರ್ಜುನನನ್ನು ನೋಡಿ, ಅಯ್ಯೋ ನನ್ನ ಕೈಕಾಲು ನಡುಗ್ತಾ ಇದೆ, ನಾನು ಈ ಸೈನ್ಯ ಸಾಗರದ ಮುಂದೆ ಖಂಡಿತ ಹೋಗೋಕ್ಕಾಗಲ್ಲ, ಸಾರಥಿ ರಥ ನಿಲ್ಲಿಸು, ಹಿಂತಿರುಗಿಸು, ನಾವು ವಾಪಸ್ ಹೋಗೋಣ ಅಂತಂದ. ಅರ್ಜುನ ಬಿಡಲಿಲ್ಲ, ಅವನು ರಾಜಕುಮಾರ, ಅವನು ಕ್ಷತ್ರಿಯ, ಹಾಗಂತ ಇನ್ನು ಗಟ್ಟಿಯಾದ ಸ್ವರದಲ್ಲಿ ಉತ್ತರ ಕುಮಾರನ ಮುಂದೆ ನಿಂತು, ರಾಜಕುಮಾರ ನೀನು ಯಾರು ಗೊತ್ತಾ? ಮಹಾರಾಜ ವಿರಾಟನ ಮಗ ರಾಜಕುಮಾರ, ಭವಿಷ್ಯದ ರಾಜ, ಕ್ಷತ್ರಿಯ, ಯುದ್ಧ ನಿನ್ನ ಧರ್ಮ ಅಂತ ಹೇಳಿ ಮುಂದೆ ಹೋಗಲಿಕ್ಕೆ ಬಿಡಲಿಲ್ಲ. ಅವನು ಹೇಳ್ದ, ನೋಡು ಇಲ್ಲ ಯುದ್ಧ ಮಾಡು, ಇಲ್ಲದಿದ್ರೆ ಇಲ್ಲೇ ಪ್ರಾಣ ಬಿಡು ಅಂತ ಹೇಳ್ದ. ಕಡೆಗೆ ಏನು ಮಾಡಿದ್ರು ಅರ್ಜುನ ಬಿಡೋದಿಲ್ಲ, ಜಪ್ಪಯ್ಯ ಅಂದರೂ ಬಿಡೋದಿಲ್ಲ, ಉತ್ತರ ಕುಮಾರನೂ ಕೇಳಲಿಲ್ಲ. ಅವನಂದ, ನೀನು ಏನು ಹೇಳಿದ್ರು ನಾನು ಕೇಳುವವನಲ್ಲ, ನನ್ನ ಬಗ್ಗೆ ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ, ಹೇಳಿ ಅಂದರೂ ಪರವಾಗಿಲ್ಲ, ನನಗೇನು ಚಿಂತೆ ಇಲ್ಲ ಅಂತ ಹೇಳಿ ರಥದಿಂದ ಹಾರಿ ನಗರದ ಕಡೆಗೆ ಓಡೋಕ್ ಶುರು ಮಾಡ್ದ. ಅರ್ಜುನ ಒಂದೇ ಹಾರಿಗೆ ಹಾರಿ ಒಂದು ಜುಟ್ಟು ಹಿಡಿದು ಅವನನ್ನು ಎತ್ತಿ ತಂದು ರಥದಲ್ಲಿ ಹಾಕ್ದ. ಇವಾಗ ಪಾಪ ಉತ್ತರ ರಾಜಕುಮಾರ ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡ್ದ. ಪ್ರಾಣ ಭೀತಿಯಿಂದ ನಡುತ್ತಾ, ಬೃಹನ್ನಳೆ ಈ ಕೌರವ ಸೈನ್ಯದ ಅಗಾಧತೆಯ ಮುಂದೆ ನಾವು ಒಂದು ಕ್ಷಣ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡಪ್ಪ ನನ್ನನ್ನು, ನಿನಗೆ ಸುವರ್ಣ ವರಹಗಳನ್ನು ಉಡುಗೊರೆ ನೀಡ್ತೇನೆ, ಬೇಕಿದ್ದರೆ ಎಷ್ಟು ಕೇಳ್ತೀಯೋ ಅಷ್ಟು ರಾಜ್ಯ ಕೊಡ್ತೀನಿ, ಬದುಕಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಗೋಗೆರೆಯೋಕ್ಕೆ ಶುರು ಮಾಡ್ದ. ಅರ್ಜುನ ಅವನ ಮುಡಿ ಹಿಡ್ಕೊಂಡೆ ಅವನನ್ನು ಅಷ್ಟು ದೂರದಲ್ಲಿದ್ದ ಶಮಿ ವೃಕ್ಷದ ಕಡೆಗೆ ಎಳ್ಕೊಂಡು ಹೋದ. 12 ತಿಂಗಳ ಹಿಂದೆ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಆ ಶಮಿ ವೃಕ್ಷದ ಮೇಲೆ ಅಡಗಿಸಿಟ್ಟಿದ್ರು. ಹಿಂದೆ ಓದಿದ ನೆನಪಿದೆಯಾ ತಮಗೆ? ಅರ್ಜುನ ಉತ್ತರ ಕುಮಾರನಿಗೆ ಅವುಗಳನ್ನು ಕೆಳಗಿಳಿಸು ಅಂತ ಹೇಳ್ದ. ಉತ್ತರನಿಗೆ ಇಷ್ಟ ಇಲ್ಲ, ಆದರೆ ಅರ್ಜುನನ ಮಾತು ಮೀರೋ ಧೈರ್ಯನೂ ಇಲ್ಲ. ಸರಿ, ಮೇಲ್ ಹತ್ತಿ ವೃಕ್ಷದ ಮೇಲಿಟ್ಟ ಶಸ್ತ್ರಾಸ್ತ್ರಗಳನ್ನ ಕೆಳಗಿಳಿಸ್ದ. ಆ ಹೊರೆ ಕೆಳಗೆ ಬಂದ ಕೂಡಲೇ ಅದನ್ನು ಕಟ್ಟಿದ ಬಟ್ಟೆಯನ್ನು ತೆಗೆದ್ರೆ ಅದರಲ್ಲಿ ಖಡ್ಗ, ಧನುಸು, ಬಾಣ, ನಾನಾ ಥರದ ಶಸ್ತ್ರಗಳಿದ್ವು. ಇವನಿಗೆ ವಿಸ್ಮಯ ಅಂದರೆ ವಿಸ್ಮಯ. ಬೃಹನ್ನಳೆ, ಇವು ಯಾರು? ನೀನು ಇವುಗಳು ಇಲ್ಲಿದೆ ಅಂತ ಹೇಗೆ ತಿಳ್ಕೊಂಡೆ? ನೀನು ಯಾರು ಅಂತ ಪ್ರಶ್ನಿಸಿದ. ಅರ್ಜುನ ಹೇಳ್ದ, ವಿಶ್ವ ಪ್ರಸಿದ್ಧವಾದ ಈ ಧನುಸು ಗಾಂಡಿವ, ಇದು ಅರ್ಜುನನ ಗಾಂಡಿವ ಅಂತ ಹೇಳಿ ಎಲ್ಲ ಶಸ್ತ್ರಗಳನ್ನು ವಿವರಿಸಿದ. ಈ ಶಸ್ತ್ರಾಸ್ತ್ರಗಳ ಒಡೆಯರಾದ ಪಾಂಡವರು ಎಲ್ಲಿದ್ದಾರೆ ಅಂತ ಹೇಳೋ ಸಮಯ ಹತ್ತಿರ ಬಂದಿದೆ. ನಿನ್ನ ತಂದೆಯ ಆಸ್ಥಾನದ ಸದಸ್ಯನಾದ ಕಂಕನೇ ಯುಧಿಷ್ಠಿರ, ಧರ್ಮರಾಯ ಪಾಕ ಪ್ರವೀಣನೇ ವಲಲ, ಅವನು ಭೀಮ ಅಶ್ವಶಾಲ ಪ್ರಮುಖ ಗ್ರಂಥಿಕ, ಅಂದರೆ ಅದನ್ನು ಸುಪರ್ದಿನಲ್ಲಿ ಇಟ್ಟುಕೊಂಡವನು ನಕುಲ, ಗೋಶಾಲೆಯ ಅಧ್ಯಕ್ಷ ತಂತ್ರಿಪಾಲನೇ ಸಹದೇವ, ನಾನು ಅರ್ಜುನ ಅಂತಂದ. ಉತ್ತರನಿಗೆ ಎಂಥ ಆಶ್ಚರ್ಯ ಆಯಿತು ಅಂತಂದರೆ ಭಯ ಕೂಡ ಆಯಿತು. ಸಂಶಯದಿಂದಲೇ ಮತ್ತೆ ಅರ್ಜುನನನ್ನು ಪ್ರಶ್ನಿಸಿ ಪರೀಕ್ಷಿಸಿಕೊಂಡ. ಕಡೆಗೆ ಅವನಿಗೆ ಖಾತ್ರಿಯಾಯಿತು, ಇವನೇ ಅರ್ಜುನ ಅಂಥೇಳಿ ಅರ್ಜುನನಿಗೆ ನಮಸ್ಕರಿಸಿ, ನನ್ನ ಸಂಶಯ ಹಾಗೂ ಭಯ ದೂರ ಆದವು, ಪೂರ್ವ ಸುಕೃತದಿಂದಲೇ ನನಗೆ ನಿನ್ನ ಮಾರ್ಗದರ್ಶನ ಸಿಕ್ತು, ನಾನು ನಿನ್ನ ಸಾರಥಿಯಾಗಿ ಬರ್ತೀನಿ, ನೀನು ಯುದ್ಧ ಮಾಡು ಅಂತ ಹೇಳ್ದ. ಅಲ್ಲೂ ನೋಡಿ ಎಸ್ಕೇಪಿಸಮು, ಹಾಂ ನೀನು ಯುದ್ಧ ಮಾಡು, ನಾನು ಸಾರಥಿಯಾಗಿ, ಸಾರಥಿ ಸೇಫ್ ಯಾವಾಗಲೂ. ಸರಿ, ಅರ್ಜುನ ತಾನು ತೊಟ್ಟಿದ್ದ ನಪುಂಸಕ ವೇಷವನ್ನು ತ್ಯಜಿಸಿ ಕವಚಧಾರಿಯಾಗಿ ಶಸ್ತ್ರಾಸ್ತ್ರ ದೇವತೆಗಳನ್ನು ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ಪ್ರಾರ್ಥಿಸಿ ಪ್ರಸನ್ನಗೊಳಿಸಿದ, ಅವುಗಳನ್ನು ಧರಿಸಿದ ದೇವತೆಗಳು ಆ ಶಸ್ತ್ರಾಸ್ತ್ರಗಳಲ್ಲಿ ಬಂದು ಸೇರಿಕೊಂಡ್ರು. ಕರ್ಣ, ಕೃಪಾಚಾರ್ಯರು, ಅಶ್ವತ್ಥಾಮ, ದ್ರೋಣಾಚಾರ್ಯರು, ಕಡೆಗೆ ಭೀಷ್ಮಾಚಾರ್ಯರು ದುರ್ಯೋಧನನೊಂದಿಗೆ ಅರ್ಜುನ ಕಾದಾಡಿದ. ಅಂದರೆ ಇಷ್ಟೆಲ್ಲರ ಜೊತೆಗೆ ಅರ್ಜುನ ಯುದ್ಧ ಮಾಡಿದ. ಅರ್ಜುನನ ಬಾಣಗಳ ತೀಕ್ಷ್ಣತೆಗೆ ನಿಶ್ಚಲರಾಗಿ ಕೆಳಗೆ ಬಿದ್ದರು. ಸಾರಥಿ ಅವರನ್ನು ಯುದ್ಧರಂಗದಿಂದ ದೂರ ಕರ್ಕೊಂಡು ಹೋದ. ಅನಂತರ ದುರ್ಯೋಧನನು ಸೋತು ರಣರಂಗದಿಂದ ಓಡಿ ಹೋದ. ನಂತರ ಅರ್ಜುನ ಮತ್ತೆ ಶಮೀವೃಕ್ಷದ ಸಮೀಪಕ್ಕೆ ಬಂದು ನಿಂತ. ಕೂಡಲೇ ಸಮಸ್ತ ಶಸ್ತ್ರಾಸ್ತ್ರಗಳು ಶಮೀವೃಕ್ಷದ ಕೊಂಬೆಯನ್ನು ಸೇರಿಕೊಂಡವು. ಹೀಗೆ ತ್ರಿಗರ್ತರನ್ನು ಸೋಲಿಸಿ ರಾಜಧಾನಿಗೆ ಮರಳಿದ ವಿರಾಟನಿಗೆ ಉತ್ತರ ಕುಮಾರ ಯುದ್ಧರಂಗಕ್ಕೆ ಹೋದ ವಿಷಯ ತಿಳಿದು ಚಿಂತೆ ಆಯಿತು. ಅಷ್ಟರಲ್ಲಿ ದೂತರು ಬಂದು ಉತ್ತರ ಕುಮಾರ ಕೌರವರನ್ನು ಗೆದ್ದು ವಿಜಯಿಯಾಗಿ ಬರ್ತಾ ಇದ್ದಾನೆ ಅನ್ನೋ ಸುದ್ದಿ ತಂದರು. ವಿರಾಟನಿಗೆ ತನ್ನ ಮಗನ ಶೌರ್ಯದ ಆಳ ಗೊತ್ತಿತ್ತು, ಪುಕ್ಕುಲು ಅಂದರೆ ಪುಕ್ಕುಲು. ಆದ್ದರಿಂದ ಇವನು ಶತ್ರುಗಳನ್ನು ಕೊಲ್ಲೋದೇನು, ಒಂದು ನೊಣವನ್ನು ಕೊಲ್ಲಲು ಸಾಧ್ಯ ಇಲ್ಲವದು ಅಂತ ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನಿಗೆ ಮಾತನ್ನು ನಂಬಲೇ ಇಲ್ಲ. ಆದರೆ ಮರಳಿ ಬಂದ ಉತ್ತರ ಕುಮಾರ ನಡೆದ ವಿಷಯವನ್ನು ಇದ್ದ ಹಾಗೆ ವಿವರಿಸಿದ. ಮಾತ್ರ ಅಲ್ಲ, ವೇಷ ಮರೆಸಿ ತಮ್ಮಲ್ಲಿರುವ ಪಂಚ ಪಾಂಡವರ ಪರಿಚಯವನ್ನು ತಿಳಿಸಿದ. ವಿರಾಟನಿಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಪಾಂಡವರಿಗೆ, ಪಾಂಡವರಂಥ ಧರ್ಮಾತ್ಮರಿಗೆ, ಪಾಂಡವರಂಥ ಭವಿಷ್ಯದ ರಾಜರಿಗೆ ಕಷ್ಟಕಾಲದಲ್ಲಿ ಆಶ್ರಯ ನೀಡುವ ಸೌಭಾಗ್ಯ ದೊರಕಿದ್ದಕ್ಕಾಗಿ ಅವನು ಪಾಂಡವರಿಗೆ ಕೃತಜ್ಞತೆ ಹೇಳ್ದ. ತಾನೊಬ್ಬ ಸಣ್ಣ ರಾಜ್ಯ ತನ್ನದು, ತಾವು ತಮ್ಮ ಅಜ್ಞಾತವಾಸಕ್ಕಾಗಿ ನನ್ನನ್ನು ಬಳಸ್ಕೊಂಡ್ರಿ, ಆದುದರಿಂದ ನಾನು ನಿಮಗೆ ಕೃತಜ್ಞ ಅಂತ ಹೇಳ್ದ. ಮುಂದೆ ಏನಾಗ್ತದೋ ನೋಡೋಣ. ಅಲ್ಲಿಯವರೆಗೆ ಸುರಕ್ಷಿತವಾಗಿರಿ, ಕ್ಷೇಮವಾಗಿರಿ, ಸಂತೋಷದಿಂದ ಇರಿ, ಮಹಾಭಾರತವನ್ನು ಎಂಜಾಯ್ ಮಾಡಿ. ನಿಮಗೆಲ್ರಿಗೂ ನಮಸ್ಕಾರ. ಜೈ ಹಿಂದ್.